श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्दशय्याय पूर्णज्ञानरसारणसे उत्तुङ्गभक्तरङ्गाय मध्वदुग्धब्धये नमः। गुरुमखिलगुणज्ञं सद्गुणैकाधिवासौ शमदमपरिनिष्टं तत्त्वनिष्ठं वरिष्ठम् सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे। श्रीगुरुभ्यो नमः। हरिः ओम्। म्रियमाणस्य यत् कृत्यं तदिदानीं वद प्रभो। ಇಲ್ಲಿ ಕೇಳ್ತಾ ಬರ್ತಾ ಇದ್ದಾರೆ, ಸಾಯಲಿಕ್ಕೆ ಸಿದ್ಧನಾದಾಗ ಮಾಡಬೇಕಾದ ಕರ್ಮಗಳೇನು ಎಂಬುದನ್ನು ಹೇಳ್ತಾ ಇದ್ದಾರೆ. ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಶೃಣುತಾರ್ಕ್ಷ ಪ್ರವಕ್ಷ್ಯಾಮಿ ದೇಹತ್ಯಾಗಸ್ಯ ತದ್ವಿಧಿಂ ಮೃತಾಹ ಏನ ವಿಧಾನೇನ ಸದ್ಗತಿಂ ಯಾಂತಿ ಮಾನವಾಹ. ದೇಹತ್ಯಾಗ ಮಾಡಬೇಕಾದರೆ ಯಾವ ವಿಧಿ ಬೇಕೋ ಅದನ್ನು ಹೇಳ್ತೇನೆ, ಆ ವಿಧಿಯನ್ನು ಅನುಸರಿಸಿದರೆ ಸದ್ಗತಿಯನ್ನು ಪಡೆಯುತ್ತಾರೆ. ಕರ್ಮಯೋಗಾತ್ ಯದಾ ದೇಹಿ ಮುಂಚತ್ಯತ್ರ ನಿಜಂ ವಪುಃ ತುಲಸೀ ಸನ್ನಿಧೌ ಕುರ್ಯಾತ್ ಮಂಡಲಂ ಗೋಮಯೇನತು. ಯಾವಾಗ ದೇಹಿ ತನ್ನ ಕರ್ಮಗಳ ಫಲವಾಗಿ ದೇಹತ್ಯಾಗವನ್ನು ಮಾಡ್ತಾನೋ, ಮಾಡಬೇಕು ಅಂತಿರ್ತಾನೋ, ಆವಾಗ ತುಳಸಿ ಗಿಡದ ಸನ್ನಿಧಿಯಲ್ಲಿ ಮಂಡಲವನ್ನು ಮಾಡಬೇಕು. ಗೋಮಯದಿಂದ ದೊಡ್ಡದಾಗಿ ಮಂಡಲವನ್ನು ಮಾಡಬೇಕು. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ತಿಲಾಂಶ್ಚೈವ ವಿಕೀರ್ಯಾಥ ದರ್ಭಾಂಶ್ಚೈವ ವಿನಿಕ್ಷಿಪೇತ್. ಆ ಮಲಗಿಸುವ ಕಡೆ, ಪ್ರಾಣತ್ಯಾಗ ಆಗುವಾಗ ಮಲಗಿಸುವ ಕಡೆ ಮಂಡಲ ಮಾಡಿ ಅಲ್ಲಿ ದರ್ಭೆ ಎಳ್ಳನ್ನು ಹಾಕಿ ಸಾಲಗ್ರಾಮ ಶಿಲೆಯನ್ನು ಇಡಬೇಕಲ್ಲಿ. ಶಾಲಗ್ರಾಮಶಿಲಾ ಯತ್ರ ಪಾಪದೋಷಭಯಾಪಹ तत्सन्निधान मरणात मुक्तिर्जंतोस्व निश्चित। ಸಾಲಗ್ರಾಮ ಎಲ್ಲಿರುತ್ತೋ ಅಲ್ಲಿ ಪಾಪ ದೋಷ ಅದರ ಭಯವೇ ಇರಲ್ಲ. ಆ ಒಂದು ವಿಶೇಷವಾಗಿರತಕ್ಕಂಥ ಸಾಲಗ್ರಾಮ ಶಿಲಾ ಎಲ್ಲಿರುತ್ತೋ ಅಲ್ಲಿ ಪ್ರಾಣತ್ಯಾಗ ಮಾಡಿದರೆ ಅವರಿಗೆ ಮುಕ್ತಿ ಎಂಬುದು ಖಚಿತ. ತುಳಸಿ ವಿಟಪಚ್ಛಾಯ ಯತ್ರಾಸ್ತಿ ಭವತಾಪಃ ತತ್ರೈವ ಮರಣಾನ್ಮುಕ್ತಿ ಸರ್ವದಾ ದಾನ ದುರ್ಲಭ. ತುಳಸಿ ಗಿಡದ ನೆರಳೆ ಎಲ್ಲಿರುತ್ತೋ ಅದು ಸಂಸಾರದ ತಾಪವನ್ನು ಕಳೆದು ಬಿಡುತ್ತೆ. ಅಲ್ಲೇ ಮರಣ ಹೊಂದಿದರೆ ಅದು ಎಲ್ಲ ದಾನಗಳಿಂದಲೂ ಬರಲಿಕ್ಕೆ ಸಾಧ್ಯವಿಲ್ಲ. ಅಂಥ ಮರಣ ಅದ್ಭುತವಾದ್ದು. ತುಳಸಿ ವಿಟಪಸ್ಥಾನಂ ಗೃಹೇ ಯಸ್ಯಾವತಿಷ್ಠತೆ ತದ್ಗೃಹಂ ತೀರ್ಥರೂಪಂ ಹಿ ನಯಾಂತಿ ಯಮಕಿಂಕರಾಃ. ಯಾರ ಮನೆಯಲ್ಲಿ ತುಳಸಿ ಗಿಡ ಸ್ಥಾಪನೆ ಆಗಿರುತ್ತೋ ಆ ಮನೆ ತೀರ್ಥಕ್ಕೆ ಸಮಾನ, ಒಂದು ತೀರ್ಥಕ್ಷೇತ್ರಕ್ಕೆ ಸಮಾನ. ಅಲ್ಲಿಗೆ ಯಮಕಿಂಕರರು ಬರುವುದಿಲ್ಲ. ನಂತರ ತುಳಸಿ ಮಂಜರಿ ಯುಕ್ತೋ ಯಸ್ತು ಪ್ರಾಣಾನ್ ವಿಮುಂಚತಿ ಯಮಸ್ತಂ ನೇಕ್ಷಿತಿಂ ಶಕ್ತೋ ಯುಕ್ತ ಪಾಪಶತೈರಪಿ. ಒಬ್ಬ ವ್ಯಕ್ತಿ ನೂರಾರು ಪಾಪಗಳು ಮಾಡಿದ್ರು ತನ್ನ ಶಿರದಲ್ಲಿ ಕಿವಿಯಲ್ಲಿ ತುಳಸಿ ದಳಗಳನ್ನು ಇಟ್ಟುಕೊಂಡು ಪ್ರಾಣತ್ಯಾಗ ಮಾಡಿದರೆ ಅವನನ್ನು ನೋಡಲಿಕ್ಕೆ ಯಮಧರ್ಮರಾಜರಿಗೂ ಆಗಲ್ಲ. ಅಷ್ಟು ರಕ್ಷಣೆ ಮಾಡಿದ್ರು ತುಳಸಿ. ತಸ್ಯಾಹ ದಲಂ ಮುಖೇ ಕೃತ್ವ ತಿಲದರ್ಭಾಸನೇ ಮೃತ ನರೋ ವಿಷ್ಣುಪುರಂ ಯಾತಿ ಪುತ್ರ ಹೀನೋಪ್ಯ ಸಂಶಯ. ಆ ತುಳಸಿ ದಲವನ್ನು ಬಾಯಿಯಲ್ಲಿಟ್ಟುಕೊಂಡು ಆ ಎಳ್ಳು ದರ್ಭೆಗಳು ಹಾಕಿದ ಆಸನ ವಿಶೇಷವಾದ ಆ ಮಂಡಲದಲ್ಲಿ ಯಾರು ಪ್ರಾಣತ್ಯಾಗ ಮಾಡುತ್ತಾರೋ ಅವನು ವಿಷ್ಣುಪುರಕ್ಕೆ ಹೋಗ್ತಾನೆ. ಪುತ್ರಹೀನೋಪಿ ಅಸಂಶಯ, ಮಕ್ಕಳಿಲ್ಲದಿದ್ದರೂ ಅವನಿಗೆ ಸದ್ಗತಿಯಾಗುತ್ತೆ, ಸಂಶಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಿಲಃ ಪವಿತ್ರಾಃ ತ್ರಿವಿಧಾಃ ದರ್ಭಾಶ್ಚ ತುಳಸೀರಪಿ ನರಂ ನಿವಾರಯಂತ್ಯೇತೇ ದುರ್ಗತಿಂ ಯಾಂತಮಾತುರಂ. ಮೂರು ರೀತಿಯಾದ ಎಳ್ಳು, ಮೂರು ರೀತಿಯಾದ ದರ್ಭೆ, ಹಾಗೆ ತುಳಸಿ ಕೂಡ. ತುಳಸಿಯೂ ಅಂಥದ್ದೇ. ಅವೆಲ್ಲವೂ ದುರ್ಗತಿಗೆ ಹೋಗತಕ್ಕ ಮನುಷ್ಯನನ್ನು ತಡೆದು ಬಿಡುತ್ತೆ. ಎಳ್ಳು ಯಾಕೆ ಪವಿತ್ರ ಹೇಳ್ತಾ ಇದ್ದಾರೆ? ಮಮ ಸ್ವೇದ ಸಮುದ್ಭೂತಾಹ ಯತಸ್ತೆ ಪಾಪನಾಸ್ತಿಲಾಹ ಅಸುರಾಹ ದಾನವಾಹ ದೈತ್ಯಾಹ ವಿದ್ರವಂತಿ ತಿಲೈಸ್ತತಃ. ವರಾಹರೂಪಿಯಾದ ಭಗವಂತನ ಬೆವರಿನಿಂದ ಹುಟ್ಟಿದ್ದೇ ಎಳ್ಳು, ಅದು ಪವಿತ್ರ ಆಗಿದೆ. ಆ ಎಳ್ಳಿನಿಂದ ಅಸುರ ದಾನವ ದೈತ್ಯರೆಲ್ಲ ಓಡಿ ಹೋಗ್ತಾರೆ. ದರ್ಭಾಹ ವಿಭೂತಿರ್ಮೇ ತಾರ್ಕ್ಷ್ಯ ಮಮ ರೋಮ ಸಮುದ್ಭವಾಹ ಅತಃ ತತ್ಸ್ಪರ್ಶನಾದೇವ ಸ್ವರ್ಗಂ ಗಚ್ಚಂತಿ ಮಾನವಾಹ. ಹೇ ಗರುಡ, ನನ್ನ ರೋಮಗಳಿಂದ ಭಗವಂತನ ವರಾಹರೂಪಿ ಭಗವಂತನ ದರ್ಭೆಗ ಅಂದರೆ ರೋಮಗಳಿಂದ ಹುಟ್ಟಿದ್ದೇ ದರ್ಭೆಗಳು. ಆ ದರ್ಭೆಗಳನ್ನು ನಿತ್ಯ ಸ್ಪರ್ಶ ಮಾಡಿದರೆ ಸಾಕು, ಅವರು ಸ್ವರ್ಗಕ್ಕೆ ಹೋಗಿಬಿಡ್ತಾರೆ. ನಂತರ ಮುಂದೆ ಹೇಳ್ತಾರೆ, ಕುಶಮೂಲೇಸಿತೋ ಬ್ರಹ್ಮ ಕುಶಮಧ್ಯೆ ಜನಾರ್ದನ ಕುಶಾಗ್ರೇ ಶಂಕರೋ ದೇವ ತ್ರಯೋ ದೇವಾ ಕುಶೇ ಸ್ಥಿತಾ. ದರ್ಭೆಯ ಮೂಲದಲ್ಲಿ ಬ್ರಹ್ಮ, ದರ್ಭೆಯ ಮಧ್ಯದಲ್ಲಿ ಜನಾರ್ದನ, ದರ್ಭೆಯ ತುದಿಯಲ್ಲಿ ಶಂಕರ ಇದ್ದಾರೆ. ಈ ರೀತಿ ಮೂರು ದೇವತೆಗಳು ದರ್ಭೆಯಲ್ಲಿ ನೆಲೆಸಿದ್ದಾರೆ. ಅತಃ ಕುಶಾವಗ್ನಿ ಮಂತ್ರ ತುಳಸಿ ವಿಪ್ರಧೇನವ ನೈತೇ ನಿರ್ಮಾಲ್ಯತಾಂ ಯಾಂತಿ ಕ್ರಿಯಮಾಣ ಪುನಃ ಪುನಃ. ಆದ್ದರಿಂದ ದರ್ಭೆ ಅಗ್ನಿ ಮಂತ್ರ ತುಳಸಿ ಬ್ರಾಹ್ಮಣ ಗೋವು ಮತ್ತೆ ಮತ್ತೆ ಬಳಸಿದ್ರೂ ಅದು ನಿರ್ಮಾಲ್ಯ ಆಗೋದಿಲ್ಲ, ಅಶುದ್ಧ ಆಗೋದಿಲ್ಲ. ಆದರೆ ದರ್ಭೆಗಳನ್ನು ಮತ್ತೆ ಬಳಸದೇ ಹೋಗೋದು ಯಾವಾಗ ಅಂದರೆ ದರ್ಭಾಹ ಪಿಂಡೇಶು ನಿರ್ಮಾಲ್ಯಾಹ, ಪಿಂಡಗಳಿಗೆ ಹಾಕಿದಂಥ ಪಿಂಡಗಳ ಮೇಲಿಟ್ಟ ದರ್ಭ ಅದು ಮತ್ತು ಬಳಸಲಿಕ್ಕಾಗಲ್ಲ. ನಂತರ ಬ್ರಾಹ್ಮಣಾಹ ಪ್ರೇತ ಭೋಜನೇ, ಪ್ರೇತ ಭೋಜನ ಅಂತ ಮಾಡಿಸ್ತಾರೆ. ಈ 11ನೇ ದಿನ ಬಂದಾಗ ಅಲ್ಲಿ ಒಂದು ವಿಶೇಷವಾದ ದೊಡ್ಡ ಪಿಂಡವನ್ನು ಮಾಡಿ ದಾನ ಮಾಡುತ್ತಾ ಆ ಪಿಂಡವನ್ನು ಯದ್ಯಪಿ ಬ್ರಾಹ್ಮಣನಿಗೆ ಕೊಡಬೇಕು, ತಿನ್ನೋದಕ್ಕೆ ಕೊಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಅಂಥ ಹೇಗಿರಬೇಕು, ಕಪ್ಪಾದ ಬ್ರಾಹ್ಮಣ ಇರಬೇಕು, ಆ ಲಕ್ಷಣಗಳೆಲ್ಲ ಹೇಳಿದ್ದಾರೆ. ಅಂಥ ಬ್ರಾಹ್ಮಣ ಇದ್ದು ಸಿಗಬೇಕು, ಸಿಕ್ಕ ಮೇಲೂ ಅವರಿಗೆಲ್ಲ ವಿಶೇಷವಾಗಿ ಇತ್ತೀಚೆಗೆ ಅಂದರೆ ಕಪ್ಪಾದ ಬ್ರಾಹ್ಮಣ ಸಿಗಬೇಕು, ಅವರಿಗೆ ಅದನ್ನು ಕೊಡಬೇಕು. ಅವರಿಗೆ ಏನು ಕೊಟ್ಟು ಕಳಿಸಬೇಕು ಅಂದರೆ 1 ವರ್ಷಕ್ಕಾಗುವಷ್ಟು ಸಾಮಾನು ಎಲ್ಲ ಕೊಟ್ಟು ತೀರ್ಥಕ್ಷೇತ್ರಗಳಿಗೆ ಕಳಿಸಿಬಿಡಬೇಕು. ಅದಕ್ಕೆ ಅಂಥ ಬ್ರಾಹ್ಮಣರು ಸಿಗಲ್ಲ. ಅದಕ್ಕೆ ಆ ಪಿಂಡವನ್ನು 4 ಭಾಗ ಮಾಡಿ ವಿಪ್ರಾಭಾವೇ ಅಗ್ನೌ ಹೋಶ್ಯೇ ಅಗ್ನಿಯಲ್ಲಿ ಹಾಕ್ತೇನೆ ಅಂತ ಅಗ್ನಿಯಲ್ಲಿ ಆ ಪಿಂಡದ 4 ಭಾಗಗಳನ್ನು ಹಾಕೋದು ಪದ್ಧತಿಯಾಗಿ ಬಂದಿದೆ. ನಂತರ ಮಂತ್ರಾಹ ಗೌಹು ತುಳಸಿ ನೀಚೆ ಅಂದರೆ ಯಾರು ವ್ಯಕ್ತಿತ್ವವೇ ಸರಿಯಾಗಿಲ್ಲ ಅಂಥವರನ್ನು ನೀಚರು ಅಂತಾರೆ. ಅಂಥವರಲ್ಲಿ ಮಂತ್ರ ಗೋವು ತುಳಸಿ ಇದ್ದರೆ ಅದು ಬರಲ್ಲ ದೇವರ ಪೂಜೆಗೆ ಕೆಲಸಕ್ಕೆ. ಇನ್ನು ಚಿತಾಯಾಂಚ ಹುತಾಶನಃ, ಈ ಚಿತಿಯಲ್ಲಿರುವ ಅಗ್ನಿ ಅದು ಯಾವಾಗೂ ಪವಿತ್ರ ಅಲ್ಲ, ಅಪವಿತ್ರ ಅಂತ ಹೇಳ್ತಾ ಇದ್ದಾರೆ. ನಂತರ ಗೋಮಯೇನೋಪಲಿಪ್ತೇತು ದರ್ಭಾಸ್ತರಣ ಸಂಸ್ಕೃತೆ ಭೂತಲೇ ಹ್ಯಾತುರಂ ಕುರಿಯಾತ್ ಅಂತರಿಕ್ಷಂ ವಿವರ್ಜಯೇತ್. ಹಸುವಿನ ನೆಗ ಸೆಗಣಿಯಿಂದ ನೆಲವನ್ನೆಲ್ಲ ಚೆನ್ನಾಗಿ ಸಾರಿಸಿ ದರ್ಭೆಗಳನ್ನು ಹರಡಿ ಅಲ್ಲಿ ವಿಶೇಷ ಸಂಸ್ಕಾರ ಮಾಡಿ ಎಳ್ಳನ್ನು ಹಾಕಿ ಮರಣಕ್ಕೆ ಸಿದ್ಧನಾದವರನ್ನು ಅಲ್ಲಿ ಮಲಗಿಸಬೇಕು. ಇಲ್ಲ ಅವರಿಗೆ ಕಾಲು ನೋವಿದೆ, ಸಾಯುವವರಿಗೆ ಕಾಲು ನೋವಿದೆ, ಅವರು ಕೆಳಗೆ ಇರಲ್ಲ ಮೇಲೆ ಮಲಗ್ತಾರೆ ಅಂದರೆ ಬೇಡ ಅಂದರು. ಅಂತರಿಕ್ಷಂ ವಿಪವರ್ಜಯೇತು, ಸಾಯುವಾಗ ಮಂಚ ಮೊದಲಾದ ಅದರ ಮೇಲೆ ಸಾಯಬಾರದು. ನಂತರ ಮುಂದೆ ಹೇಳ್ತಾರೆ ಮಂಡಲ ಯಾಕೆ ಮಾಡಬೇಕು. ಬ್ರಹ್ಮ ವಿಷ್ಣುಶ್ಚ ರುದ್ರಶ್ಚ ಸರ್ವೇ ದೇವಾಹ ಹುತಾಶನಾಹ ಮಂಡಲೋ ಪರಿತಿಷ್ಠಂತಿ ತಸ್ಮಾತ್ ಕುರುವೀತ ಮಂಡಲಂ. ಬ್ರಹ್ಮದೇವರು ವಿಷ್ಣು ರುದ್ರ ಮತ್ತು ಎಲ್ಲ ದೇವತೆಗಳು ಮತ್ತು ಅಗ್ನಿ ಎಲ್ಲರೂ ಕೂಡ ವಿಶೇಷವಾಗಿ ಆ ಮಂಡಲದ ಮೇಲಿರ್ತಾರೆ, ಮಂಡಲವನ್ನು ಮಾಡಬೇಕು. ಇದಕ್ಕೆ ಹೇಳ್ತಾರೆ ಸರ್ವತ್ರ ವಸುಧಾ ಪೂತ ಲೇಪೋ ಯತ್ರಣ ವಿದ್ಯತೆ ಯತ್ರ ಲೇಪ ಕೃತಸ್ತತ್ರ ಪುನರ್ಲೇಪೇನ ಶುದ್ಧತಿ. ಅಲ್ಲಿ ಹೇಳ್ತಾ ಇದ್ದಾರೆ ಭೂಮಿ ಎಲ್ಲ ಕಡೆ ಪವಿತ್ರ ಆಗಿರುತ್ತೆ, ಅದು 1 ಬಾರಿ ಸಾರಿಸಿದರೆ ಮತ್ತು ಸಾರಿಸಿದರೆ ಮಾತ್ರ ಪವಿತ್ರ ಆಗುತ್ತೆ. ಹಾಂ, ಅಲ್ಲಿ ಹೇಳ್ತಾ ಇದ್ದಾರೆ ಭೂಮಿಯಲ್ಲಿ ಚೆನ್ನಾಗಿ ಗೋಮಯದಿಂದ ಮಂಡಲವನ್ನು ಮಾಡಿ ಅವರನ್ನು ಮಲಗಿಸದೆ ಅಂತರಿಕ್ಷದಲ್ಲಿ ಅಂದರೆ ನಾನಾ ರೀತಿಯಾದ ಮಂಚ ಮೊದಲಾದವುಗಳಲ್ಲಿ ಮಲಗಿಸಿದರೆ ಅಲ್ಲಿ ರಾಕ್ಷಸರು ಪಿಶಾಚರು ಭೂತರು ಪ್ರೇತರು ಯಮಧರ್ಮರಾಜರ ಭಟರು ಅಲ್ಲಿ ಪ್ರವೇಶ ಮಾಡಿಬಿಡುತ್ತಾರೆ, ಅವರಿಗೆ ತೊಂದರೆ ಆಗುತ್ತೆ ಹೋಗುವವರಿಗೆ. ಆದ್ದರಿಂದ ಅತೋಗ್ನಿಹೋತ್ರಂ ಶ್ರಾದ್ಧಂ ಚ ಬ್ರಹ್ಮ ಭೋಜ್ಯಂ ಸುರಾಚನಂ ಮಂಡಲೇನ ವಿನಾ ಭೂಮ್ಯಾ ಮಾತುರಂ ನೈವ ಕಾರಯೇತ್. ಹೇಳ್ತಾ ಇದ್ದಾರೆ ಅಗ್ನಿಹೋತ್ರ ಶ್ರಾದ್ಧ ಬ್ರಾಹ್ಮಣ ಭೋಜನ ಮತ್ತು ದೇವತಾ ಪೂಜಾ ಮಂಡಲ ಇಲ್ಲದಿದ್ದರೆ ಅಲ್ಲಿ ಮಾಡಬಾರದು. ಅಷ್ಟೇ ಅಲ್ಲ, ಇನ್ನು ಮಂಡಲ ಮಾಡದೇ ಇರತಕ್ಕಂಥ ಭೂಮಿಯ ಮೇಲೆ ಅಂದ್ರೆ ಶ್ರಾದ್ದಾದಿಗಳನ್ನ ಮಾಡ್ಲಿಕ್ಕಿಲ್ಲ, ಅಲ್ಲಿ ಏನು ಇಡ್ಲಿಕ್ಕಿಲ್ಲ. ಮಂಡಲೇನ ವಿನಾ ಭೂಮ್ಯಾಮ ಅತುರಂ ನೈವ ಕಾರಯೇತ್. ಮರಣ ಹೊಂದುತ್ತಾ ಇರುವಂತಹ ವ್ಯಕ್ತಿಯನ್ನ ಮಂಡಲ ಇಲ್ಲದೆ ಮಲಗಿಸಬಾರದು. ಲಿಪ್ತ ಭೂಮ್ಯಾ ಮತಕೃತ್ವ ಸ್ವರ್ಣಂ ರತ್ನರತ್ನಂ ಮುಖೆ ಕ್ಷಿಪೇತ್. ವಿಷ್ಣು ಪಾದ ಪಾದೋದಕಂ ದದ್ಯಾಚ್ಛಾಲಗ್ರಾಮ ಸುಲು ಸ್ವರೂಪಿಣ. ಆ ಮಲಗಿಸಿದ ಮೇಲೆ ಅವರ ಬಾಯಲ್ಲಿ ಬಂಗಾರ ರತ್ನ ಇಟ್ಟು ಶಾಲಗ್ರಾಮದ ತೀರ್ಥವನ್ನು ಬಾಯಲ್ಲಿ ಹಾಕಬೇಕು. ಶಾಲಗ್ರಾಮ ಶಿಲಾತೋಯಂ ವ್ಯಪ್ಯಬೇತ್ ಬಿಂದು ಮಾತ್ರಕಂ ಕಸರ್ವ ಪಾಪ ವಿನಿರ್ಮುಕ್ತೋ ವೈಕುಂಠ ಭುವನಂ ರಜೇತ್. ಆ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂಥ ತೀರ್ಥ ಒಂದು ತೊಟ್ಟು ಬಾಯಲ್ಲಿ ಹಾಕಿದರೆ ಸಾಕು, ಅವನು ಎಲ್ಲ ಪಾಪಗಳಿಂದ ವಿಮುಕ್ತನಾಗಿ ವೈಕುಂಠ ಭವನಕ್ಕೆ ಹೋಗಿಬಿಡುತ್ತಾರೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಶಾಲಗ್ರಾಮ ಶಿಲದ ಶಾಲಗ್ರಾಮ ತೀರ್ಥ ಅತ್ಯಂತ ಅವಶ್ಯಕ. ಅದಕ್ಕೆ ಮನೆಯಲ್ಲಿ ಹಿಂದಿನ ಕಾಲದಿಂದ ಸಂಪ್ರದಾಯ ಏನು ಅಂದರೆ, ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದ ತೀರ್ಥ ಒಂದು ಕಡೆ ಯಾವಾಗೂ ತೆಗೆದಿಟ್ಟಿರ್ತಾರೆ. ಮಡಿಯಲ್ಲಿ ಸರಿ, ಅದಾಗದ್ಮೇಲೆ ಮೈಲಿಗೆಯಲ್ಲೇ ಥಟ್ಟನೆ ಬೇಕು ಅಂದರೆ ಸಿಗುವಂತೆ ಒಂದು ಕಡೆ ತೀರ್ಥವನ್ನು ಇಟ್ಟಿರ್ತಾರೆ. ಯಾಕೆ ರಾತ್ರಿ ಹೊತ್ತುಗೊಳ್ಳಿಕ್ಕೆ ಎಲ್ಲ ಆಗುತ್ತೆ. ಒಂದು ವೇಳೆ ಏನಾದರೂ ಸ್ಪರ್ಶಾದಿಗಳು ಆಯಿತು ಅಂತ ಸಂಶಯ ಇದ್ದರೆ ತೀರ್ಥ ಪ್ರೋಕ್ಷಣ ಇದೆಲ್ಲ ಆಗುತ್ತೆ. ಅದಲ್ಲದೆ ಇದ್ದಕ್ಕಿದ್ದಂತೆ ಪ್ರಾಣತ್ಯಾಗ ಆಗ್ತಾ ಇದೆ ಅಂದರೆ ಆವಾಗ ದೇವರ ಪೆಟ್ಟಿಗೆ ತೆಗೆದು ಮಾಡಲಿಕ್ಕೆಲ್ಲ ಆಗಲ್ಲ. ಅದಕ್ಕೆ ಮೊದಲೇ ತೀರ್ಥ ಒಂದು ಚಿಕ್ಕ ಪಾತ್ರೆಯಲ್ಲಿ ಇಟ್ಟು ದಿನಾಗೂ ಅದನ್ನು ತೆಗೆದಿಡಬೇಕು. ನಂತರ ತೆಗೆದು ಹೊಸ ಅದು ಇಡಬೇಕು. ನಂತರ ತಥೋ ಗಂಗಾ ಜಲಂ ದದ್ಯಾತ್ ಮಹಾಪಾತಕ ನಾಶನಂ ಸರ್ವತೀರ್ಥಕೃತ ಸ್ನಾನ ದಾನ ಪುಣ್ಯ ಫಲಪ್ರದಂ. ವಿಶೇಷವಾಗಿರತಕ್ಕಂಥ ಗಂಗಾಜಲವನ್ನು ಬಾಯಲ್ಲಿ ಹಾಕಬೇಕು. ಅದರಿಂದ ಮಹಾಪಾಪಗಳು ನಾಶ ಆಗತ್ತೆ. ಎಲ್ಲ ತೀರ್ಥಗಳಲ್ಲಿ ಸ್ನಾನ ದಾನ ಮಾಡಿದ ಪುಣ್ಯ ಆ ಗಂಗಾಜಲವನ್ನು ಬಾಯಲ್ಲಿ ಹಾಕಿದ್ದಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಆ ಗಂಗಾ ವಿಶೇಷವಾಗಿ ಬಾಯಲ್ಲಿ ಹಾಕ್ಕೊಂಡ್ರೆ ಅದು ಎಷ್ಟಕ್ಕೆ ಸಮಾನ, ಯಾವುದಕ್ಕೆ ಸಮಾನ ಅಂದರೆ ಹೇಳ್ತಾರೆ, ಚಾಂದ್ರಾಯಣಂ ಚರೇದ್ಯಸ್ತು ಸಹಸ್ರಂ ಕಾಯಶೋಧನಂ ಪಿಬೇದ್ಯಶ್ಚೈವ ಗಂಗಾಂಬ ಸಮೂ ಸ್ಯಾತಾಂಬಾವಿ. ಹೇಳ್ತಾರೆ ಚಾಂದ್ರಾಯಣ ಅಂತ ಒಂದು ವ್ರತ. ಹೇಗೆ? ಶುಕ್ಲಪಕ್ಷ ಪಾಡ್ಯ ದಿನ ಶುರು ಮಾಡುತ್ತಾರೆ ಚಾಂದ್ರಾಯಣ ವ್ರತ. ಅಂದರೆ ಮಿಕ್ಕ ಏನು ತಿನ್ನಲಿಕ್ಕಿಲ್ಲ, ಒಂದು ನೆಲ್ಲಿಕಾಯಿಯಷ್ಟು ಅನ್ನ ತಿನ್ನಬೇಕಷ್ಟೆ, ಯಾವ ಸಾಧಕ ಇಲ್ಲ ಏನೂ ಇಲ್ಲ. ಆವಾಗ ತಗೊಂಡಿರಬಹುದು, ಸ್ವಲ್ಪ ಶಕ್ತಿ ಇರುತ್ತೆ, ಉಪವಾಸ ಮಾಡ್ಬೋದು. ಎರಡು ಮೂರು ಏಕಾಸಿ ಮಾಡ್ತಾರಲ್ಲ, ಎರಡೇ ಕಾಸಿ ಮಾಡ್ತಾರೆ, ವಿಶೇಷವಾಗಿಲ್ಲ ಮಾಡೋರೆಲ್ಲ ಶಕ್ತಿ ಇರುತ್ತಲ್ಲ, ಅದಕ್ಕೆ ಹೇಳ್ತಾರೆ. ಆ ಮೊದಲನೇ ದಿನ ಒಂದು ನೆಲ್ಲಿಕಾಯಿಯಷ್ಟು ಅನ್ನ, ಎರಡನೇ ದಿನ ಎರಡು ನೆಲ್ಲಿಕಾಯಿಯಷ್ಟು, ಮೂರನೇ ದಿನ ಮೂರು ನೆಲ್ಲಿಕಾಯಿ ಎಷ್ಟು ಹೇಳ್ತಾರೆ. ಆ ನೆಲ್ಲಿಕಾಯಿ ಸೈಜ್ ಎಷ್ಟು ಚಿಕ್ಕದಿರಬೇಕು. ಹಾಗೆ 15 ದಿನಗಳಿಗೆ 15 ನೆಲ್ಲಿಕಾಯಿಯಷ್ಟು ಅನ್ನ ಕೊನೆ ಅವತ್ತು ತಿನ್ನಬೇಕು. ಪುನಃ ಕೃಷ್ಣ ಪಕ್ಷದ ಅಮಾವಾಸ್ಯ ಪರ್ಯಂತ ವಿಶೇಷವಾಗಿ ಇಳಿಸ್ಕೊಳ್ತಾ ಬರಬೇಕು. ಹುಣ್ಣಿಮೆಗೆ ವಿಶೇಷವಾಗಿ 15 ನೆಲ್ಲಿಕಾಯಿಯಷ್ಟು ಅನ್ನ ತಿನ್ನಬೇಕು ಅಲ್ಲಿ. ಮತ್ತು ಪಾಡ್ಯದಿಂದ ವಿಶೇಷವಾಗಿ ಒಂದೊಂದು ನೆಲ್ಲಿಕಾಯಿಯನ್ನು ಅಂದರೆ ಮತ್ತು ಕಡಿಮೆ ಮಾಡ್ಕೊತಾ 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 ಕೊನೆಗೆ ಒಂದು ನೆಲ್ಲಿಕಾಯಿಗೆ ಬರಬೇಕು. ಏನು ನೆಲ್ಲಿಕಾಯಿ ಅಷ್ಟು ಅನ್ನಕ್ಕೆ. ಇದನ್ನು ಒಂದು ಸಲ ಚಾಂದ್ರಾಯಣ ಅಂತಾರೆ. ಅಂಥ ಚಾಂದ್ರಾಯಣ ವ್ರತ 1000 ಬಾರಿ ಮಾಡಿದರೆ ಶರೀರ ಎಷ್ಟು ಶುದ್ಧಿ ಆಗುತ್ತೋ ಅಷ್ಟು ಶುದ್ಧಿ ಒಂದು ತೊಟ್ಟು ಗಂಗಾಜಲವನ್ನು ಕುಡಿದರೆ ಆಗುತ್ತೆ. ಅಗ್ನಿಂ ಪ್ರಾಪ್ಯ ಯಥಾ ತಾರ್ಕ್ಷ್ಯ ತೂಲರಾಶಿರ್ ವಿನಶ್ಯತಿ ತಥಾ ಗಂಗಾಂಬುಪಾನೇನ ಪಾತಕಂ ಭಸ್ಮಸಾದ್ಭವೇತ್. ನಮ್ಮ ಹತ್ತಿರ ಹತ್ತಿ ಇದೆ, ಎಷ್ಟಿದೆ, ಬೆಟ್ಟದಷ್ಟಿದೆ. ಹೆದರಿಕೆ ಆಯಿತು, ಹೇಗಪ್ಪ ಇದನ್ನು ತೆಗಿಬೇಕು, ಏನು ಮಾಡಬೇಕು ಅರ್ಥ ಆಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಎಷ್ಟೇ ಬೇಕಾದರೆ ಹತ್ತಿರಲಿ, ಅಲ್ಲಿ ಒಂದು ತೊಟ್ಟು ಕಿಡಿ ಹಾಕಿಬಿಟ್ರೆ ಇಡೀ ಹತ್ತಿಯನ್ನು ಸುಟ್ಬಿಡುತ್ತೆ. ಹಾಗೇ ಎಷ್ಟೇ ಪಾಪಗಳಿದ್ದರೂ ಗಂಗೆಯ ಒಂದು ತೊಟ್ಟು ಬಾಯಲ್ಲಿ ಹಾಕ್ಕೊಂಡ್ರೆ ಎಲ್ಲ ಪಾಪಗಳು ನಾಶ ಆಗುತ್ತೆ. ತಥಾ ಗಂಗಾಂಬು ಪಾನೇನ ಪಾತಕಂ ಭಸ್ಮಸಾತ್ ಭವೇತ್, ಪಾಪವೆಲ್ಲ ನಾಶ ಆಗಿಬಿಡುತ್ತೆ, ಭಸ್ಮ ಆಗಿಬಿಡುತ್ತೆ. ಇನ್ನು ಹೇಳ್ತಾರೆ, ಎಸ್ತು ಸೂರ್ಯಾಂಶು ಸಂತಪ್ತಂ ಗಾಂಗಂ ಯಸ್ಸಲಿಲಂ ಪಿಬೇತ್, ಅಸೂರ್ ಸರ್ವಯೋನಿ ನಿರ್ಮುಕ್ತ ಪ್ರಯಾತ್ ಸದನಂ ಹರೇ. ಗಂಗಾದೇವಿಯನ್ನು ಸ್ಮರಣೆ ಮಾಡಿಕೊಂಡು ಆಕೆ ಆ ಸೂರ್ಯನ ಕಿರಣಗಳಲ್ಲಿ ನೀರು ಬಿಸಿಯಾದಾಗ ಆ ನೀರನ್ನು ಯಾರು ಪಾನ ಮಾಡುತ್ತಾರೆ ಅವರು ಎಲ್ಲ ಯೋನಿಗಳಿಂದ ಬಿಡುಗಡೆ ಆಗಿ, ಬರುವ ಜನ್ಮಗಳಿಂದ ಬಿಡುಗಡೆ ಆಗಿ ವೈಕುಂಠ ಭುವನಕ್ಕೆ ಹೋಗ್ತಾನೆ. ನದ್ಯೋ ಜಲಾವಗಾಹೇನ ಪಾಪಯಂತಿ ತರಾಂಜನಾನ್ ದರ್ಶನಾ ಸ್ಪರ್ಶನಾತ್ಮಾನ ತಥಾ ಗಂಗೇತಿ ಕೀರ್ತನಾದ. ಆ ಗಂಗೆಯನ್ನು ಸ್ಮರಣೆ ಮಾಡಿದರೆ, ದರ್ಶನ ಮಾಡಿದರೆ, ಸ್ಪರ್ಶನ ಮಾಡಿದರೆ, ಪಾನ ಮಾಡಿದರೆ, ಗಂಗಾಂತ ಕೀರ್ತನೆ ಮಾಡೋದರಿಂದ ಎಲ್ಲರನ್ನ ಪವಿತ್ರಗೊಳಿಸುತ್ತೆ ಗಂಗಾ. ಅವ್ರು ಹೇಳ್ತಾ ಇದ್ದಾರೆ, ಪುನಾತ್ಯ ಪುಣ್ಯಾನ್ ಪುರುಷಾನ್ ಶತಶೋತ ಸಹಸ್ರತಃ ಗಂಗಾ ತಸ್ಮಾತ್ ಪಿಬೇತ್ ತಸ್ಯಾಹ ಜಲಂ ಸಂಸಾರ ತಾರಕಂ. ಗಂಗಾದೇವಿ ವಿಶೇಷವಾಗಿ ನೂರಾರು ಸಾವಿರಾರು ಪುಣ್ಯವಿಲ್ಲದಂಥ ಭೀಕರ ಮನುಷ್ಯರನ್ನು ಪವಿತ್ರರನ್ನಾಗಿ ಮಾಡಿಬಿಡುತ್ತೆ ಸಾವಿರ ಸತ ಕಾಲಕ್ಕೆ. ವಿಶೇಷವಾಗಿ ಆ ಗಂಗಾ ಜಲವನ್ನು ಕುಡಿಯಬೇಕು. ಇನ್ನು ಹೇಳ್ತಾರೆ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಪ್ರಾಣೈ ಕಂಠಗತೈರಪಿ ಮೃತೋ ವಿಷ್ಣುಪುರಂ ಯಾತಿ ನ ಪುನರ್ಜಾಯತೆ ಭುವಿ. ಗಂಗಾ ಗಂಗಾ ಅಂತ ಯಾರಾದರೂ ಹೇಳ್ತಾ ಬರ್ತಾರೋ ಪ್ರಾಣ ಕುತ್ತಿಗೆ ಬರುವಾಗ, ಮರಣಾನಂತರ ವಿಷ್ಣುಪುರಕ್ಕೆ ಹೋಗ್ತಾನೆ, ಭೂಮಿಯಲ್ಲಿ ಮತ್ತೆ ಹುಟ್ಟೋದಿಲ್ಲ, ಗಂಗೆಯಿಂದ ಸದ್ಗತಿಯಾಗುತ್ತೆ. ಉತ್ಕರಾಮದ್ಭಿಸ್ತಯ ಪ್ರಾಣೈ ಪುರುಷ ಶ್ರದ್ಧಯಾನ್ವಿತ ಚಿಂತೆಯೇನ್ ಮನಸಾ ಗಂಗಾಂ ಸೋಪಿ ಯಾತಿ ಪರಾಂಗತಿಂ. ಗಂಗೆಗೆ ಹೋಗ್ಲಿಕ್ಕಾಗಿಲ್ಲ, ಗಂಗೆಯ ತೀರ್ಥ ಮನೆಯಲ್ಲಿಲ್ಲ, ಇಟ್ಕೋಬೇಕು ಅಂದರು. ಅದಕ್ಕೆ ಗಂಗೆಗೆ ಹೋದಾಗೆಲ್ಲ ಹರಿದ್ವಾರ ಅಲ್ಲೆಲ್ಲ ಹೋದಾಗ ತಂಬಿಗಳಲ್ಲಿ ಗಂಗೆಯನ್ನು ತುಂಬಿ ಸೀಲ್ ಮಾಡಿ ಮನೆಗೆ ತಂದಿಟ್ಟು ಪೂಜಾ ಮಾಡ್ತಿರ್ತಾರೆ. ಯಾಕೆ, ಇಂಥ ಕಾಲಕ್ಕೆ ಒಂದನ್ನು ಒಡೆದು ಆ ನೀರನ್ನು ಹಾಕ್ಲಿಕ್ಕೆ. ಯಾರಾದರೆ ಪ್ರಾಣ ಹೋಗುವಾಗ ಮನಸ್ಸಿನಲ್ಲಿ ಗಂಗೆಯನ್ನು ಸ್ಮರಣೆ ಮಾಡಿದರೂ ಅವರಿಗೆ ಸದ್ಗತಿಯಾಗುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅಥೋಧ್ಯಾಯೇತ್ ನಮೇತ್ ಗಂಗಾಂ ಸಂಸ್ಮರೇತ್ ತಜ್ಜಲಂ ಪಿಬೇತ್ ತಥೋ ಭಾಗವತಂ ಕಿಂಚಿತ್ ಶೃಣುಯಾತ್ ಮೋಕ್ಷದಾಯಕಂ. ಆದ್ದರಿಂದ ಗಂಗೆಯನ್ನು ಧ್ಯಾನ ಮಾಡಬೇಕು, ನಮಸ್ಕಾರ ಮಾಡಬೇಕು, ಸ್ಮರಣೆ ಮಾಡಬೇಕು, ಗಂಗೆಯ ಪಾದ ಜಲವನ್ನು ತಾನು ಸ್ವೀಕಾರ ಮಾಡಬೇಕು, ಗಂಗಾ ಜಲವನ್ನು ಸ್ವೀಕಾರ ಮಾಡಬೇಕು. ನಂತರ ತತಃ ಭಾಗವತಂ ಕಿಂಚಿತ್ ಶೃಣಿಯಾತ್ ಮೋಕ್ಷದಾಯಕಂ. ಸಾಯ ಬೇಕಾದವ ಏನು ಮಾಡಬೇಕಂದ್ರೆ ಮೋಕ್ಷದಾಯಕವಾದಂಥ ಶ್ರೀನಿವಾಸನ ಈ ವಿಶೇಷವಾಗಿರತಕ್ಕಂಥ ಭಾಗವತವನ್ನು ಕೇಳಬೇಕು. ಅಲ್ಲ, ಭಾಗವತ್ ದೊಡ್ಡದಲ್ವಾ ಅಂದರೆ ಹೇಳ್ತಾರೆ, ಒಂದು ಶ್ಲೋಕ ಆಗಲಿ, ಶ್ಲೋಕಂ ಶ್ಲೋಕಾರ್ಧ ಪಾದಂಬ ಯೋಂತೆ ಭಾಗವತಂ ಪಠೇತ್ ನದಸ್ಯ ಪುನರಾವೃತ್ತಿ ಬ್ರಹ್ಮ ಲೋಕಾತ್ ಕದಾಚನ. ಅವ್ರು ಹೇಳ್ತಾ ಇದ್ದಾರೆ, ಶ್ಲೋಕ ಆಗಲಿ ಅರ್ಧ ಶ್ಲೋಕ ಆಗಲಿ, ಆ ಅರ್ಧ ಶ್ಲೋಕದ ಅರ್ಧ ಪಾದ ಯಾರಾದರೆ ಭಾಗವತವನ್ನು ಪಠನ ಮಾಡುತ್ತಾರೋ ಕೊನೆ ಕಾಲಕ್ಕೆ ಅವರಿಗೆ ಮತ್ತು ಬ್ರಹ್ಮಲೋಕದಿಂದ ತಿರುಗಿ ಬರಲ್ಲ, ಅಂದ ವಿಶೇಷವಾಗಿ ಸದ್ಗತಿಯನ್ನು ಪಡೀತಾರೆ ಅಂದರು. ಅದಕ್ಕೆ ನಮಗೆ ಅಭ್ಯಾಸ ಮಾಡಿರ್ತಾರೆ, ನಿತ್ಯವೂ ಬ್ರಹ್ಮಯಜ್ಞ ಅಂತ ಮಾಡಬೇಕು ಅಂತ ಹೇಳಿ ಆ ಬ್ರಹ್ಮಯಜ್ಞದಲ್ಲಿ ನಿತ್ಯವೂ ಭಾಗವತದ ಒಂದು ಶ್ಲೋಕ ಪೂರ್ಣವಾಗಿ ಹೇಳುವಂಥ ಸಂಪ್ರದಾಯ ಇದೆ ನಮ್ಮಲ್ಲಿ. ನಂತರ ಮುಂದೆ ಹೇಳ್ತಾರೆ, ಪ್ರಾಣ ಪ್ರಯಾಣ ಸಮಯೇ ಕುರ್ಯಾದನಶನಂ ಖಗ ದದ್ಯಾದಾತುರ ಸಂನ್ಯಾಸಂ ವಿರಕ್ತಸ್ಯ ದ್ವಿಜಂ ಮನಃ. ಪ್ರಾಣ ಹೋಗುವ ಕಾಲದಲ್ಲಿ ಅಶನ ಅನಶನ ವ್ರತವನ್ನು ಮಾಡಬೇಕು. ಆ ಕಾಲದಲ್ಲಿ ಯಾರಾದರೂ ಸಂಸ್ಕಾರ ಪಡೆದಂಥವರು ವಯಸ್ಸಾದವರು ಬಂದಿದ್ದರೆ ಅವರು ಪ್ರಾಣತ್ಯಾಗ ಕಾಲದಲ್ಲಿ ಆತುರ ಕಾಲದ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು, ಅವರಿಗೆ ಇವರು ಕೊಡಬೇಕು. ಅದರಿಂದ ಆತುರ ಕಾಲ ಸನ್ಯಾಸ ಯಾರು ತಗೊಳ್ತಾರೋ ಅವರು ಸನ್ಯಸ್ತ, ನಾನು ಸನ್ಯಾಸಿ ಆದೆ, ನಾನು ಸನ್ಯಾಸಿ ಆದೆ, ನಾನು ಸನ್ಯಾಸಿ ಆದೆ ಅಂತ ಜಗತ್ತಿಗೆಲ್ಲ ಕೈ ತೋರಬೇಕು, ಅಭಯ ಕೊಡಬೇಕು. ಅಂಥ ಪ್ರಾಣತ್ಯಾಗ ಕಾಲದಲ್ಲಿ ನಾನು ಸನ್ಯಸ್ತನಾದೆ ಅಂತ ಯಾರು ಹೇಳಿದರೂ ಅವರು ವಿಶೇಷವಾಗಿ ಸತ್ತರೆ ವಿಷ್ಣುಪುರವನ್ನು ಸೇರಿಕೊಳ್ತಾರೆ ಮತ್ತು ಭೂಮಿಯಲ್ಲೇ ಹುಟ್ಟಲ್ಲ. ಈ ರೀತಿಯಾಗಿ ದೇವರು ಹೇಳ್ತಾರೆ, ಏವಂ ಜಾತ ವಿಧಾನಸ್ಯ ಧಾರ್ಮಿಕಸ್ಯ ತದಾ ಖಗ ಊರ್ಧ್ವ ಛಿದ್ರೇಣ ಗಚ್ಚಂತಿ ಪ್ರಾಣಸ್ತಸ್ಯ ಸುಖೇ ನಹಿ. ಈ ರೀತಿಯಲ್ಲಿ ಯಾವ ಧಾರ್ಮಿಕನಿಗೆ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಊರ್ಧ್ವಛಿದ್ರೇಣ ಗಚ್ಚಂತಿ ಪ್ರಾಣಾಸ್ತಸ್ಯ ಸುಖೇನಹಿ. ಈ ಮುಖದಲ್ಲಿರತಕ್ಕಂಥ ಏನು ರಂಧ್ರಗಳಿವೆ, ಇದು ಊರ್ಧ್ವಛಿದ್ರ, ಮೇಲಿನ ರಂಧ್ರಗಳು ಅಂತ. ಆ ಮೇಲಿನ ರಂಧ್ರಗಳ ಮೂಲಕ ಪ್ರಾಣ ಹೋಗಿಬಿಡುತ್ತೆ. ಯಾವುದು ಯಾವುದು ಆ ಮೇಲಿನ ರಂಧ್ರಗಳು? ಮುಖಂ ಚಕ್ಷುಷಿ ನಾಸೇ, ಬಾಯಿ, ಎರಡು ಮೂಗು, ಎರಡು ವಿಶೇಷವಾಗಿರತಕ್ಕಂಥ ಕಣ್ಣುಗಳು, ಕರ್ಣೋ ದ್ವಾರಾಣಿ ಸಪ್ತಚ, ಎರಡು ಕಿವಿ, ಒಟ್ಟಾರೆ ಎರಡು ಕಿವಿ, ಎರಡು ಕಣ್ಣು, ಈ ಮೂಗಿನ ಎರಡು ಹೊಳ್ಳೆ ಸೇರಿಕೊಂಡ್ರೆ ಆರಾಯಿತು. ನಂತರ ಮುಖ ಒಂದು ಏಳು. ಏಭ್ಯ ಸುಕೃತಿನೋ ಯಾಂತಿ ಯೋಗಿನಸ್ತಾಲು ರಂಧತಃ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ರೀತಿಯಾದ ಮುಖದಿಂದ ಹೋಗತಕ್ಕಂಥದ್ದು ಪ್ರಾಣ ಯಾರಿಗೆ ಅಂದರೆ ಪುಣ್ಯವಂತರಿಗೆ ಹೋಗ್ತದೆ. ಯಾರಾದರೆ ಪಾಪಿಗಳಿರ್ತಾರೋ ಅವರಿಗೆ ಕೆಳಗಿನ ಅಂದರೆ ಮಲಮೂತ್ರ ಮಾರ್ಗದಿಂದ ಪ್ರಾಣತ್ಯಾಗ ಆಗುತ್ತೆ. ಯೋಗಿಗಳಿಗೆ ಈ ಬ್ರಹ್ಮರಂಧ್ರ ಒಡೆದು ಹೋಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ಯಾವಾಗಾದರೆ ಶರೀರದಿಂದ ಜೀವಿ ಹೊರಗೆ ಹೊರಡುತ್ತಾನೋ ಆವಾಗ ವಿಶೇಷವಾಗಿರತಕ್ಕಂಥ ಶರೀರ ದಹನ ಮಾಡುತ್ತಾರೆ ಅಥವಾ ಭೂಮಿಯಲ್ಲಿ ಹೂತಾಕ್ತಾರೆ ಅಥವಾ ಜಲದಲ್ಲಿ ಬಿಡುತ್ತಾರೆ. ಮೂರರಲ್ಲಿ ಬಿಡಬೇಕು. ಆವಾಗ ಆ ಶರೀರದಲ್ಲಿರತಕ್ಕ ಪಂಚಭೂತಗಳು ಹೊರಗಿರತಕ್ಕ ಪಂಚಭೂತಗಳಲ್ಲಿ ಲಯ ಆಗಿ ಬಿಡುತ್ತೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸರ್ವೇಂದ್ರಿಯಯುತೋ ಜೀವ ಶಬ್ದಾದಿ ವಿಷಯೈರ್ವೃತ ಕಾಮರಾಗಾದಿಭಿರ್ಯುಕ್ತ ಕರ್ಮಕೋಶ ಸಮನ್ವಿತ ಪುಣ್ಯವಾಸನೆಯ ಯುಕ್ತೋ ನಿರ್ಮಿತೆ ಸ್ವೇನ ಕರ್ಮಣ ಪ್ರವಿಶ್ಯ ನವೇ ದೇಹೇ ಗೃಹೇ ದಗ್ಧೇ ಯಥಾಗೃಹಿ. ಆ ವಿಶೇಷವಾಗಿ ಎಲ್ಲ ಇಂದ್ರಿಯಗಳಿಂದ ಕೂಡಿಕೊಂಡ ಜೀವ ಶಬ್ದಾದಿ ವಿಷಯೈರ್ವೃತಃ ಅಂದ್ರೆ ಹೇಳ್ತಾ ಇದ್ದಾರೆ, ಈ ಕಾಮರಾಗಾದಿಗಳಿಂದ ಕೂಡಿಕೊಂಡು ಅದರಿಂದ ಬಂದಿರತಕ್ಕಂಥ ಈ ಜೀವರು, ಈ ಜೀವರನ್ನು ವಿಶೇಷವಾಗಿ ತಮ್ಮ ಕರ್ಮಕೋಶದಿಂದ ಕೂಡಿಕೊಂಡು ಪುಣ್ಯವಾಸನಯ ಯುಕ್ತೋ ನಿರ್ಮಿತೆ ಸ್ವೇನ ಕರ್ವಣ ಸಪ್ರವಿಶ್ಯ ನವೇ ದೇಹೇ ಗೃಹೇ ದಗ್ಧೇ ಯಥಾ ಗೃಹಿ. ಆ ಜೀವ ವಿಶೇಷವಾಗಿ ಆ ಹಿಂದಿನ ಪುಣ್ಯವಾಸನೆಯಿಂದ ಆ ಶರೀರ ಏನಿರುತ್ತೆ ಅಲ್ಲಿ ಪ್ರವೇಶ ಮಾಡಿರುತ್ತಾನೆ. ಅದು ದಹನಾದ ಕೂಡಲೇ ಇಲ್ಲಿ ಹೊರಟು ಹೋಗ್ತಾನವನು. ಆವಾಗ ಜೀವ ಶರೀರವನ್ನು ಬಿಟ್ಟಾಗ ದೇವದೂತರು ಬರುತ್ತಾರೆ ಸಜ್ಜನರನ್ನು ಕರಕೊಂಡು ಹೋಗಲಿಕ್ಕೆ. ತದಾ ವಿಮಾನಮಾದಾಯ ಕಿಂಕಿಣಿ ಜಾಲಮಾಲಿಯತ್ ಅಯಾಂತಿ ದೇವದೂತಾಶ್ಚ ರಸಚ್ಛಾಮರ ಶೋಭದಾ. ಆ ವಿಶೇಷವಾಗಿ ಆಗ ದೊಡ್ಡ ವಿಮಾನ ಬರುತ್ತೆ. ವಿಮಾನದಲ್ಲಿ ರತ್ನ ಮುತ್ತು ಮಾಲೆಗಳಿರುತ್ತೆ. ಅಲ್ಲಿ ವಿಶೇಷವಾಗಿ ದೇವದೂತರು ಬರ್ತಾರೆ, ಚಾಮರ ಹಾಕ್ತಾ ಇರುತ್ತಾರೆ. ಅವರೆಲ್ಲ ಧರ್ಮತತ್ವವಿದ ಪ್ರಾಜ್ಞಾ ಸದಾ ಧಾರ್ಮಿಕ ವಲ್ಲಭಾ ತದೈನಂ ಕೃತಕೃತ್ಯಂ ಸ್ವರ್ವ ವಿಮಾನಂ ಇಮಾನೇನ ನಯಂತಿತೇ. ಧರ್ಮವನ್ನು ಗೊತ್ತಿರದವರು, ಮಹಾಪ್ರಾಜ್ಞರು, ಧಾರ್ಮಿಕರ ವಲ್ಲಭರು ಅಂಥವರು ಕೃತಕೃತ್ಯನಾಗಿ ಮಾಡಬೇಕಾದ್ದೆಲ್ಲ ಮಾಡಿ ಮುಗಿಸಿ ಇರತಕ್ಕಂಥ ಆ ಜೀವಿಯನ್ನು ವಿಮಾನದ ಮೂಲಕ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಹೋಗುವಾಗ ಹೇಗೆ ಹೋಗ್ತಾನೆ ವಾ ಅಂತ ಹೇಳ್ತಾರೆ. ಸುದಿವ್ಯ ದೇಹೋ ವಿರಜಾಂಬರಸ್ರಕ್ ಸುವರ್ಣ ರತ್ನಾಭರಣ ಇರುಪೇತಃ ದಾನ ಪ್ರಭಾವಾತ್ ಸಮಹಾನುಭಾವ ಪ್ರಾಪ್ನೋತಿ ನಾಕಂ ಸುರಪೂಜ್ಯಮಾನ. ಒಳ್ಳೆ ದಿವ್ಯ ದೇಹವನ್ನು ಧಾರಣೆ ಮಾಡಿ ಶುದ್ಧವಾದ ವಸ್ತ್ರಗಳನ್ನು ಕೊಡ್ತಾರೆ, ಅದು ತಗೋಬೇಕು. ನಂತರ ಸುವರ್ಣ ರತ್ನ ಆಭರಣಗಳನ್ನು ಕೊಡ್ತಾರೆ, ಅವ್ರು ಹಾಕ್ಕೋಬೇಕು. ತನ್ನ ಶಾಸ್ತ್ರ ಜ್ಞಾನ ಪ್ರಭಾವ, ಮಾಡಿದ ದಾನಾದಿಗಳ ಪ್ರಭಾವ, ಇದರಿಂದ ಆ ಮಹಾನುಭಾವನಾದವ ಪ್ರಾಪ್ನೋತಿ ನಾಕಂ ಸುರಪೂಜ್ಯಮಾನ, ದೇವತೆಗಳಿಂದ ಪೂಜ್ಯನಾಗಿ ಇಂದ್ರದೇವರ ಸಭೆಯಲ್ಲಿ ಕಾಲಿಡತಾನವ ಅಂತ ಈ ರೀತಿಯಾಗಿ ಸಾಯುವಂಥ ಕ್ರಿಯೆಯನ್ನು ಇಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳಿದಲ್ಲಿಕ ಯತಿ ಶ್ರೀ ಗರುಡ ಪುರಾಣೆ ಸಾರೋದ್ಧಾರೆ ಮ್ರಿಯಮಾಣ ಕೃತ್ಯ ನಿರೂಪಣಂ ನಾಮ ನವಮಾಧ್ಯಾಯ. ಸಾಯುವಂಥವ ಮಾಡಬೇಕಾದ, ಅವ್ರ ಮಕ್ಕಳು ಮಾಡಬೇಕಾದ ಕ್ರಿಯೆ ಏನು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಗರುಡ ದೇವರು ಹೇಳ್ತಾ ಇದ್ದಾರೆ, ದೇಹದಾಹ ವಿಧಾನಂ ಚ ವದತು ಕೃತಿನಾಂ ವಿಭೋ. ಈ ದೇಹವನ್ನು ಸುಡಬೇಕಾದ ಕ್ರಮ ಹೇಗೆ ಹೇಳ್ತಾ ಇದ್ದಾರೆ. ಅಯ್ಯ ಹೇ ಗರುಡ, ಶೃಣುತಾರ್ಕ್ಷ ಪ್ರವಕ್ಷ್ಯಾಮಿ ಸರ್ವಮೇವ ಊರ್ಧ್ವ ದೇಹಿಕಂ ಯತ್ ಕೃತ್ವಾ ಪುತ್ರ ಪೌತ್ರಾಶ್ಚ ಮುಚ್ಯಂತೆ ಪೈತೃಕಾದೃಣಾತ್. ಈ ಜೀವಿಗಳನ್ನು ದಹನ ಮಾಡಿದ ಮೇಲೆ ಮಾಡಬೇಕಾದ ಕರ್ಮ ದಹನ ಮಾಡೋ ಕಾಲಕ್ಕೆ ಶುರುವಾಗುತ್ತೆ. ಯದ್ಯಪಿ ದಹನ ಮಾಡುವ ಕಾಲಕ್ಕೆ ಪಿಂಡ ಪ್ರದಾನಗಳೆಲ್ಲ ಮಾಡಿಸ್ತಾರೆ, ಶ್ರಾದ್ದ ಆಗುತ್ತೆ. ನಂತರ ವಿಶೇಷವಾಗಿರ್ತಕ್ಕಂಥ ದಿನಾಗೂ ಶ್ರಾದ್ದಾದಿಗಳಾಗಬೇಕು. ಈ ಯಾರಾದರೆ ಮಕ್ಕಳು ಶ್ರದ್ಧೆಯಿಂದ ತಂದೆ ತಾಯಿಗಳ ಈ ಕೊನೆಯ ಕಾಲದ ಯಜ್ಞವನ್ನು ಮಾಡುತ್ತಾರೋ ಅವರೆಲ್ಲ ಪಿತೃಋಣದಿಂದ ಮುಕ್ತರಾಗ್ತಾರೆ. ಮನೆಯಲ್ಲಿ ಸುಖ ಸಂತೋಷಗಳು ಭರಿತವಾಗಿರುತ್ತೆ ಅವರಿಗೆ. ನಂತರ ಕಿಂ ದತ್ತೈರ್ ಬಹುಭಿರ್ದಾನೈಹಿ ಪಿಂತು ಪಿತೃರ್ ಅಂತ್ಯಷ್ಟಿಮಾಚರೇತ್ ತೇನ ಅಗ್ನಿಷ್ಟೋಮ ಸದೃಶಂ ಪುತ್ರ ಫಲಮವಾಪ್ನುಯಾತ್. ಏನು ಸುಮ್ಮನೆ ದಾನಗಳು ಎಷ್ಟು ಕೊಟ್ಟರೆ ಏನು ಮಾಡಿದರೆ ಏನು, ಅಪ್ಪನಾದವನ ವಿಶೇಷವಾದಂಥ ಅಂತ್ಯಷ್ಟಿ ಕೊನೆಯ ಕಾಲದ ಯಜ್ಞ ಅಂದರೆ ಈ ವಿಶೇಷವಾದ ದಹನ ಮಾಡಿ ಈ ಅಸ್ಥಿ ಸಂಚಯನ ಮಾಡಿ ಅವರಿಗೆ ವಿಶೇಷವಾದ ಪಿಂಡ ಪ್ರದಾನಗಳು ಮಾಡೋದು ಅದು ದೊಡ್ಡ ಕೆಲಸ. ಅದು ಮಾಡಿದ್ದರಿಂದ ಮಗನಾದವನಿಗೆ ಅಗ್ನಿಷ್ಟೋಮ ಸದೃಶಂ ಪುತ್ರ ಫಲಮಾಪ್ನುಯಾತ್, ಒಳ್ಳೆ ಫಲವನ್ನು ಪಡಿತಾನೆ. ಅಗ್ನಿಷ್ಟೋಮ ಯಾಗ ಮಾಡಿದಷ್ಟು ಫಲ ಮಗನಿಗೆ ಬರುತ್ತೆ. ಸದಾಶೋಕಂ ಪರಿತ್ಯಜ್ಯ ಕಾರಯೇನ್ ಮುಂಡನಂ ತುತಃ ಸಮಸ್ತ ಬಾಂಧವೈರ್ಯುಕ್ತಃ ಸರ್ವ ಪಾಪಾಪನುತ್ತಯೇ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಆ ತಂದೆ ತಾಯಿಗಳು ಹೋದಾಗ ಎಂಥವರಿಗೂ ನೋವಾಗುತ್ತೆ, ಆ ಮಕ್ಕಳಿಗೆ ಇನ್ನಷ್ಟು ನೋವಾಗುತ್ತೆ. ಆ ಶೋಕವನ್ನು ಬಿಟ್ಟು ಮಗನಾದವ ಆ ಕ್ಷಣದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ತಿಳ್ಕೊಂಡು ತನ್ನ ಎಲ್ಲ ಪಾಪಗಳನ್ನು ಕಳ್ಕೊಳ್ಳಿಕ್ಕಾಗಿ ಕೂದಲನ್ನು ತೆಗೆಸಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ, ಕೇಶಾನ್ ಆಶ್ರಿತ್ಯ ತಿಷ್ಠಂತಿ ಪಾಪಾನಿ. ಈ ಕೂದಲುಗಳನ್ನು ಆಶ್ರಯ ಮಾಡಿಕೊಂಡು ಪಾಪ ಕೂಡುತ್ತೆ, ಅದರಿಂದ ಆ ಕೂದಲು ತೆಗೆದರೆ ಪಾಪಗಳು ಹೋಗುತ್ತೆ ಎಂಬುದು ಪ್ರಧಾನ ವಿಚಾರ. ಆ ರೀತಿಯಲ್ಲಿ ನಿತ್ಯ ಮಾಮೂಲಾಗಿ ತಿಂಗಳಿಗೊಂದ್ಸಲ ತೆಗೆಸಿದರೆ ಬಹಳ ಉತ್ತಮ, ಇಲ್ಲ ತಂದೆ ತಾಯಿಗಳು ಹೋದಾಗಾದರೂ ತೆಗೆಸಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಒಂದು ವೇಳೆ ಮಾತಾ ಪಿತೃರ್ ಮೃತೌ ಏನ ಕಾರಿತಂ ಮುಂಡ ನಂ ನಹಿ ಆತ್ಮಜಸ್ಸ ಕಥಂ ಜ್ಞೇಯ ಸಂಸಾರ ಅರಣವತಾರಕಃ. ತಂದೆ ತಾಯಿಗಳು ಸತ್ತು ಹೋದಾಗ ಯಾರು ಮುಂಡನ ಶಿರದ ಕೂದಲಿನ ವಪನಾದಿಗಳನ್ನು ಮಾಡಿಸಿಕೊಳ್ಳಲ್ಲ, ಅವರನ್ನು ಮಗ ಅಂತ ಯಾಕೆ ಕರೀಬೇಕು ಅಂತ ಹೇಳ್ತಾರೆ. ಅಥೋ ಮುಂಡನಮಾವಶ್ಯಂ ನಖ ಕಕ್ಷ ವಿವರ್ಜಿತಂ ತತಸ್ಥಬಾಂಧವ ಸ್ನಾತ್ವಾ ಧೌತ ವಸ್ತ್ರಾಣಿ ಧಾರಯೇತ್. ಅದರಿಂದ ಮುಂಡನ ಮಾಡಿಸ್ಕೋಬೇಕು. ಆ ಮಾಡಿಸ್ಕೊಳ್ಳುವಾಗ ಉಗುರನ್ನ ಈ ಕೊಂಕಳು ಮೊದಲಾದ್ದನ್ನೆಲ್ಲ ಅಲ್ಲಿ ತೆಗೆಸಿಕೋಬಾರದು. ಆವಾಗ ವಿಶೇಷವಾಗಿ ಬಂಧುಗಳ ಸಹಿತವಾಗಿ ತಾನು ಸ್ನಾನ ಮಾಡಿ ಶುದ್ಧ ವಸ್ತ್ರಗಳನ್ನು ಉಡಬೇಕು. ನಂತರ ಸದ್ಯೋ ಜಲಂ ಸಮಾನೀಯ ತತಸ್ಥಂ ಸ್ನಾಪಯೇಚ್ಛವಂ ಮಂಡಯೇ ಚಂದನೈಸ್ರಗ್ಭಿಃ ಗಂಗಾ ಮೃತ್ತಿಕಯ ತಥಾ ಅಥವಾ. ಇನ್ನು ವಿಶೇಷವಾಗಿ ನೀರನ್ನು ತಂದು ಗಡಿಗೆಯಲ್ಲಿ ಆ ಶವಕ್ಕೆ ಸ್ನಾನ ಮಾಡಿಸಬೇಕು. ಚಂದನ ಗ್ವಾಲೆ ಹಾಗೆ ಗಂಗಾ ಮೃತ್ತಿಕೆಯಿಂದ ವಿಶೇಷವಾಗಿ ಶವವನ್ನು ಅಲಂಕರಿಸಬೇಕು. ಮಂಡಯೇ ಚಂದನೈಸ್ರಗ್ಭಿಃ ಗಂಗಾ ಮೃತ್ತಿಕಯ ಅಥವಾ ಅಂದರು. ಅಂದರೆ ಗಂಧಾದಿಗಳನ್ನ ಹಚ್ಚಬೇಕು. ಗಂಧಾದಿಗಳು ಇಲ್ಲ ಅಂತ ಹೇಳಿದರೆ ಅಲ್ಲಿ ಗಂಗೆಯ ಮೃತ್ತಿಕೆಯಿಂದಾದರೂ ಆ ಮಣ್ಣಿನಿಂದಾದರೂ ಅವರಿಗೆ ನಾಮಗಳು ಹಚ್ಚಬೇಕು. ಇನ್ನು ನವೀನ ವಸ್ತ್ರೈ ಸಂಚಾದ್ಯ ತದಾ ಪಿಂಡಂ ಸದಕ್ಷಿಣಂ ನಾಮಗೋತ್ರೇ ಸಮುಚ್ಚಾರ್ಯ ಸಂಕಲ್ಪೇನಾಪಸವ್ಯತಃ ಹೇಳ್ತಾರೆ. ವಿಶೇಷವಾದ ಹೊಸ ವಸ್ತ್ರಗಳಿಂದ ಹೊದಿಸಿ ನಂತರ ನಾಮಗೋತ್ರಗಳನ್ನು ಉಚ್ಚಾರ ಮಾಡಿ ಅಪಸವ್ಯದಿಂದ ಸಂಕಲ್ಪ ಮಾಡಿ ದಕ್ಷಿಣಾಸಹಿತ ಪಿಂಡ ಪ್ರದಾನ ಮಾಡಬೇಕು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಆ ಹೆಣವನ್ನು ಮಲಗಿಸಿರ್ತಾರೋ ಅಲ್ಲಿ ಮಾಡಬೇಕು. ಎಲ್ಲೆಲ್ಲಿ ಮಾಡಬೇಕು ಅಂದರೆ ಹೇಳ್ತಾ ಇದ್ದಾರೆ, ಎಲ್ಲಿ ಹೆಣವನ್ನು ಮಲಗಿಸಿರ್ತಾರೆ ಅಲ್ಲಿ ಒಂದು ಪಿಂಡ ಪ್ರದಾನ ಮಾಡಬೇಕು. ದ್ವಾರ ದೇಶದಲ್ಲಿ ಒಂದು ಪಿಂಡ ಪ್ರದಾನ ಮಾಡಬೇಕು. ಎಲ್ಲಿ ಮಲಗಿಸಿರ್ತಾರೋ ಅಲ್ಲಿ ಪಿಂಡ ಪ್ರದಾನ ಮಾಡಿದರೆ ಆ ಭೂಮಿ ಭೂ ಅಭಿಮಾನಿ ದೇವತಾ ತೃಪ್ತರಾಗ್ತಾರೆ. ದ್ವಾರ ದೇಶದಲ್ಲಿ ಮಾಡಿದರೆ ನಾನಾ ರೀತಿಯಾಗಿ ಬೇರೆ ರೀತಿಯಾಗಿ ಸತ್ತವರೆಲ್ಲ ಅವರಿಗೆ ತೊಂದರೆ ಕೊಡಲ್ಲ. ನಂತರ ಪ್ರದಕ್ಷಿಣಾದಿಗಳೆಲ್ಲರೂ ಮಾಡಿ ಮಗನಾದವ ತನ್ನ ಹೆಗಲು ಹೊತ್ತು ಕರ್ಕೊಂಡು ಹೋಗಬೇಕು. ಅವಾಗ ತಂದೆಯನ್ನು ತನ್ನ ಹೆಗಲಲ್ಲಿ ಹೊತ್ತು ಕರ್ಕೊಂಡು ಹೋಗುವಾಗ ಮಗನಿಗೆಷ್ಟು ಪುಣ್ಯ ಬರುತ್ತೆ ಅಂದರೆ ಒಂದೊಂದು ಹೆಜ್ಜೆ ಹಾಕಿದಾಗೆಲ್ಲ ಅಶ್ವಮೇಧಯಾಗ ಮಾಡಿದ ಫಲ ಬರುತ್ತೆ ಅಂದರು. ಯಾಕೆ ತನ್ನನ್ನು ಚಿಕ್ಕ ಹುಡುಗಿದ್ದ ಕಾಲಕ್ಕಿಂದ ನೀತ್ವಾ ಸ್ಕಂಧೇ ಸುಪೃಷ್ಟೇ ಅಂಕೆ ಸದಾ ತಾತೇನ ಲಾಲಿತ ತದೈವ ತದೃಣಾತ್ ಮುಚ್ಚೇತ್ ಮೃತಂ ಸ್ವಪಿತರಂ ವಹೇತ್. ಹೋದಂಥ ತಂದೆಯನ್ನು ಹೊತ್ತುಕೊಂಡು ಹೋದರೇನೆ ಮಗನಿಗೆ ತಂದೆಯ ಋಣ ತೀರುತ್ತೆ, ಇಲ್ಲದೆ ತಂದೆಯ ಋಣ ತೀರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಅರ್ಧ ಮಾರ್ಗದಲ್ಲಿ ನಿಲ್ಲಿಸಿ ಮತ್ತು ಪಿಂಡ ಪ್ರದಾನ ಮಾಡಬೇಕು. ಅದರಿಂದ ಭೂತ ಪ್ರೇತ ಪಿಶಾಚಾದಿಗಳೆಲ್ಲ ತೊಂದರೆ ಕೊಡಲ್ಲ ಅದು ಹೇಳ್ತಾರೆ. ಮಾಮೂಲಾಗಿ ಮನುಷ್ಯರಾದವರು ಏನು ಬದುಕನ್ನು ಬದುಕ್ತಾರೆ, ಆ ಬದುಕೇ ದೊಡ್ಡ ಯಜ್ಞ. ಅದರಲ್ಲಿ ತಿಂದದ್ದು, ಕುಡದದ್ದು, ಎದ್ದದ್ದು, ಕೂತಿದ್ದು, ಮಾತಾಡಿದ್ದು, ಎಲ್ಲ ಇಂದ್ರಿಯಗಳ ಕಾರ್ಯ ಮಾಡಿದ್ದು ದೊಡ್ಡ ಯಜ್ಞ. ಅದು ಭಗವಂತನ ಪೂಜಾ ಅಂತ ಅನುಸಂಧಾನ ಮಾಡಿದರೆ ಆವಾಗ ಕೊನೆಯ ಕಾಲದಲ್ಲಿ ಮರಣ ಅಂಬೋದು ಏನಾಗುತ್ತೆ, ಯಜ್ಞದ ಕೊನೆಯಲ್ಲಿ ಮಾಡಬೇಕಾದ ಅವಭೃತ ಸ್ನಾನ ಆಗುತ್ತೆ. ಅದರಲ್ಲಿ ಉಳಿಯೋದು ಯಾವುದು, ಯಜ್ಞ ಶೇಷ ಅಂದರೆ ಈ ಶರೀರ. ಯಜ್ಞ ಶೇಷ ಯಾರ ಭಾಗ ಅಂದರೆ ರುದ್ರದೇವರ ಭಾಗ. ಅದಕ್ಕೆ ರುದ್ರದೇವರಿರುವ ಕಡೆ ಸ್ಮಶಾನಕ್ಕೆ ತಗೊಂಡು ಹೋಗಿ ಅಲ್ಲಿ ರುದ್ರದೇವರಿಗೆ ಈ ಶರೀರವನ್ನೇ ಆಹುತಿಯಾಗಿ ಕೊಡಬೇಕು. ಇಷ್ಟು ಅನುಸಂಧಾನವಿದೆ. ಗೊತ್ತಿಲ್ಲದವರು ಪಾಪ ಮಾಡುವವರಿಗೆ ಗೊತ್ತಿಲ್ಲ, ಮಾಡಿಸುವವರಿಗೆ ಮಂತ್ರ ಗೊತ್ತಿರುತ್ತೆ, ಅನುಸಂಧಾನಗಳು ಗೊತ್ತಿರಲ್ಲ, ಯಾರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಆದ್ದರಿಂದ ಪುರಾಣವನ್ನು ಮೊದಲೇ ಕೇಳಿ ತಿಳ್ಕೊಂಡು ಆ ಕಾಲಕ್ಕೆ ಸಿದ್ಧರಾಗಿರಬೇಕು ಮಕ್ಕಳಾದವರು ಅಂತ ಹೇಳ್ತಾ ಇದ್ದಾರೆ. ಶ್ರದ್ಧೆಯಿಂದ ಮಾಡಬೇಕು, ತಂದೆ ಕಾರ್ಯವನ್ನು ಮಾಡಿದರೆ ಭಗವಂತ ಪೂರ್ಣಾನುಗ್ರಹ ಮಾಡುತ್ತಾನೆ ಅಂತ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಪಿತೃಗಳಿಗೆ ಸಂತೋಷ ಕೊಡುವುದು ಮಕ್ಕಳಿಗೆ ತಂದೆ ತಾಯಿಗಳ ಶ್ರಾದ್ದದಲ್ಲಿ ಇರುವ ಶ್ರದ್ಧೆ ಇದೆಯಲ್ಲ, ಅದು ಪಿತೃಗಳಿಗೆ ಸಂತೋಷ ಕೊಡುತ್ತೆ. ನಂತರ ವಿಶೇಷವಾಗಿರತಕ್ಕಂಥ ಸ್ಮಶಾನದಲ್ಲಿ ಉತ್ತರಾಭಿಮುಖವಾಗಿ ದೇಹವನ್ನು ಇಟ್ಟು ಆ ಸ್ಥಳವನ್ನೆಲ್ಲ ಶುದ್ಧ ಮಾಡಬೇಕು ಗೋಮಯದಿಂದ. ನಂತರ ಗೋಮಯದಿಂದ ಆ ಸ್ಥಳವನ್ನು ಶುದ್ಧಿ ಮಾಡಿ ರೇಖೆಗಳನ್ನೆಲ್ಲ ಬರೆದು ಅಲ್ಲಿ ಮಣ್ಣನ್ನೆಲ್ಲ ತೆಗೆದು ದೊಡ್ಡ ವೇದಿಕೆಯಂತೆ ಮಾಡಿ ಅಲ್ಲಿ ಅಗ್ನಿ ಪ್ರತಿಷ್ಠಾಪನ ಮಾಡಿ ಗಂಧ ಪುಷ್ಪಾದಿಗಳಿಂದ ಅಗ್ನಿಯನ್ನು ಪೂಜಾ ಮಾಡಿ ನಂತರ ಹೋಮಾದಿಗಳು ಮಾಡಬೇಕು. ನಂತರ ವಿಶೇಷವಾಗಿರತಕ್ಕಂಥ ಶ್ರೀಖಂಡ ಅಂದರೆ ಒಳ್ಳೆ ಚಂದನ, ತುಳಸಿ ಮತ್ತು ಅಶ್ವತ್ಥ ವೃಕ್ಷದಿಂದ, ಪಲಾಶ ವೃಕ್ಷದ ಕಡ್ಡಿಗಳಿಂದ, ಆ ಕಟ್ಟಿಗೆಗಳಿಂದ ಚಿತಿಯನ್ನು ಮಾಡಬೇಕು. ನಂತರ ಈ ಶರೀರವನ್ನಿಡಬೇಕು. ಅಲ್ಲಿ ವಿಶೇಷವಾಗಿ ಶವಹಸ್ತದಲ್ಲಿ ಎದೆಯ ಮೇಲೆ ಎರಡು ಪಿಂಡದಾನ ಮಾಡಬೇಕು. ನಂತರ ಅದು ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಈ ರೀತಿ ಐದು ಪಿಂಡಗಳನ್ನಲ್ಲಿ ಕೊಟ್ಟರೆ, ಐದು ಪಿಂಡಗಳನ್ನು ಕೊಡಬೇಕು. ಒಂದು ಹೋದ ಕಡೆ, ಎರಡನೆಯದು ದ್ವಾರದೇಶದಲ್ಲಿ, ಮೂರನೆಯದು ಮಧ್ಯ ಮಾರ್ಗದಲ್ಲಿ, ಇನ್ನು ಎರಡು ಪಿಂಡಗಳು ಹೆಣದ ಎದೆಯ ಮೇಲೆ ಕೈಯಲ್ಲಿ ಕೊಡಬೇಕು. ಅದರಿಂದ ಆ ಶರೀರವನ್ನು ಆಹುತಿ ಕೊಡಲಿಕ್ಕೆ ಯೋಗ್ಯತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಅಗ್ನಿಯನ್ನು ಮಗನಾದವ ಕೊಡಬೇಕು. ಒಂದು ವೇಳೆ ಆ ನಕ್ಷತ್ರ ಪಂಚಕ ನಕ್ಷತ್ರದಲ್ಲಿ ಹೋಗದರೆ ಈ ಥರ ದಹನ ಮಾಡಬಾರದು. ಪಂಚಕೇಶು ಮೃತೋಯಸ್ತು ನಗತಿಂ ಲಭತೆ ನರಃ, ದಾಹಸ್ತತ್ರ ನ ಕರ್ತವ್ಯ ಕೃತೇನ್ಯ ಮರಣಂ ಭವೇತ್. ಅಲ್ಲಿ ವಿಶೇಷವಾಗಿ ಪಂಚಕ ನಕ್ಷತ್ರ, ತ್ರಿಪಾದಿ ನಕ್ಷತ್ರ, ಧನಿಷ್ಠ ಪಂಚಕ ಅಂದರೆ ಯಾವುದು ಹೇಳ್ತಾರೆ, ಧನಿಷ್ಠ, ಶತಭಿಷ, ಪೂರ್ವಾಭದ್ರ, ಉತ್ತರಾಭದ್ರ, ರೇವತಿ ಅಂತ. ಈ ನಕ್ಷತ್ರಗಳಲ್ಲಿ ಮೃತರಾದರೆ ಹಾಗೆ ಅವರನ್ನು ದಹನ ಮಾಡಬಾರದು. ಹಾಗೆ ದಹನ ಮಾಡಿಬಿಟ್ರೆ ಸುಮ್ಮನೆ ಇನ್ನೊಂದು ಮರಣ ಮನೆಯಲ್ಲಿ ಆಗುತ್ತೆ. ಆದ ಕಾರಣ ಆ ನಕ್ಷತ್ರಗಳು, ಇನ್ನೊಂದು ಯಾವುದು, ತ್ರಿಪುಷ್ಕರ, ಭರಣಿ ನಕ್ಷತ್ರ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಹೋದರೂ ಹೀಗೆ ಮಾಡಬಾರದು. ಇನ್ನೇನು ಮಾಡಬೇಕು, ಆ ನಕ್ಷತ್ರಗಳ ಆಕೃತಿಯಲ್ಲಿ ದರ್ಭೆಯಿಂದ ನಕ್ಷತ್ರಗಳನ್ನು ಹಿಟ್ಟಿನಿಂದ ಮಾಡಿ ನಕ್ಷತ್ರದ ಆಕೃತಿ ಅದನ್ನು ದಹನ ಮಾಡಬೇಕು. ಅಂದರೆ ಶರೀರ ಸಹಿತ ಅದನ್ನಿಟ್ಟು ದಹನ ಮಾಡಿ ಕೊನೆಯ ದಿವಸ ವಿಶೇಷವಾಗಿ ಆ ನಕ್ಷತ್ರದಲ್ಲಿ ಹೋದದ್ದಕ್ಕೆ ಶಾಂತಿಯನ್ನು ಮಾಡಿದರೆ ಆವಾಗ ಅವರಿಗೆ ಸದ್ಗತಿಯಾಗುತ್ತೆ, ಮನೆಯಲ್ಲಿ ಇನ್ನೊಂದು ಮರಣ ಬರಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರುತ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ನಕ್ಷತ್ರಗಳಲ್ಲಿ ಒಂದು ವೇಳೆ ಯಾರು ಮರಣ ಹೊಂದುತ್ತಾರೋ ಅವರ ಮನೆಯಲ್ಲಿ ಹಾನಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೃಹೇ ಹಾನಿರ್ಭವೇತ್ತಸ್ಯ ವೃಕ್ಷೇಷ್ವೇಷು ಮೃತೋ ಹಿಯಃ, ಪುತ್ರಾಣಾಂ ಗೋತ್ರಿಣಂ ಚಾಪಿ ಕಶ್ಚಿತ್ ವಿಘ್ನ ಪ್ರಜಾಯತೆ. ಅದಕ್ಕೆ ಈ ನಕ್ಷತ್ರಗಳಲ್ಲಿ ಹೋದಾಗ ಈ ದರ್ಭೆಯಿಂದ ಪುತ್ತಲ ಅಂದರೆ ಆ ಪ್ರತಿಮೆ, ನಕ್ಷತ್ರಾಕೃತಿಯ ಪ್ರತಿಮೆಯನ್ನು ಮಾಡಿ ಆ ನಕ್ಷತ್ರದ ಮಂತ್ರಗಳಿಂದ ಅಭಿಮಂತ್ರಣ ಮಾಡಿ ನಂತರ ವಿಶೇಷವಾಗಿ ಆ ನಕ್ಷತ್ರ ನಾಮಗಳಿಂದ ಆಹುತಿ ಕೊಟ್ಟು ದಹನ ಮಾಡಬೇಕು. ನಂತರ ವಿಶೇಷವಾಗಿ ಸಪಿಂಡನ ದಿನದಲ್ಲಿ ಶಾಂತಿ ವಿಧಿಯನ್ನು ಮಾಡಬೇಕು. ನಂತರ ಆ ಒಂದು ದೋಷ ಪರಿಹಾರಕ್ಕಾಗಿ ತಿರಪಾತ್ರಂ ಹಿರಣ್ಯಂ ಚ ರೂಪ್ಯಂ ರತ್ನಂ ಯಥಾಕ್ರಮಂ ಘೃತಪೂರ್ಣಂ ಕಾಂಸ್ಯ ಪಾತ್ರಂ ದದ್ಯಾದ ದೋಷ ಪ್ರಶಾಂತಯೇ. ಹಾಗೆ ಎಳ್ಳಿನ ಪಾತ್ರೆ, ಎಳ್ಳಿನಿಂದ ತುಂಬಿದ ಪಾತ್ರೆ, ಸುವರ್ಣ, ಬೆಳ್ಳಿ, ರತ್ನ, ತುಪ್ಪ ತುಂಬಿದ ವಿಶೇಷವಾಗಿರತಕ್ಕಂಥ ಕಂಚಿನ ಪಾತ್ರೆ, ಇದನ್ನು ದಾನವಾಗಿ ಕೊಡಬೇಕು ದೋಷ ಶಾಂತಿಗಾಗಿ. ಆದ್ದರಿಂದ ಅವರು ಹೋದಾಗ ನಕ್ಷತ್ರಗಳನ್ನು ಚೆನ್ನಾಗಿ ನೋಡಿಕೋಬೇಕು. ಏವಂ ಶಾಂತಿ ವಿಧಾನಂ ತು ಕೃತ್ವಾ ದಾಹಂ ಕರೋತಿ ಯಃ, ನ ತಸ್ಯ ವಿಘ್ನೋ ಜಾಯತೆ ಪ್ರೇತಾಹ ಯಾಂತಿ ಪರಾಂಗತಿಂ. ಆ ರೀತಿ ಶಾಂತಿಪೂರ್ವಕವಾಗಿ ಮಾಡಿದರೆ ಇವರಿಗೂ ಸದ್ಗತಿಯಾಗುತ್ತೆ, ಇವರಿಗೂ ಬದುಕಿದ್ದವರಿಗೂ ವಿಘ್ನ ಆಗಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ಇಷ್ಟು ಹೇಳಿ ಈ ರೀತಿಯಾಗಿ ಯಾರಾದರೂ ದಾನಾದಿಗಳನ್ನು ಮಾಡುತ್ತಾರೋ ಅವರಿಗೆ ಸದ್ಗತಿಯಾಗುತ್ತೆ. ನಂತರ ದಾನ ಮಾಡಿ ಶಿರಸ್ಫೋಟ ಆಗೋ ಪರ್ಯಂತ ಇರಬೇಕು, ನಂತರ ಜಲಾಂಜಲಿ ದಾನ ಕೊಡಬೇಕು, ನಂತರ ಪ್ರಾಶಯೇತ್ ನಿಂಬ ಪತ್ರಾಣಿ ಅಂದರೆ ಬೇವಿನ ಎಲೆಯನ್ನು ಬಾಯಲ್ಲಿ ಹಾಕ್ಕೊಂಡು ಅಗೆದು ಬಿಟ್ಟು ಆ ಹೋದವರ ಗುಣಗಳನ್ನು ಹೇಳಬೇಕಂತೆ. ನಂತರ ಎಲ್ಲರೂ ಮನೆಗೆ ಬರಬೇಕು, ಮನೆಗೆ ಸ್ನಾನ ಮಾಡಿಕೊಂಡು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಗೃಹೇ ಸ್ನಾನಂ ಪುನಃಕೃತ್ವ ಗೋಗ್ರಾಸಂಚ ಪ್ರದಾಪಯೇತ್. ಮನೆಗೆ ಬಂದು ಸ್ನಾನ ಮಾಡಿ ಮತ್ತು ಗೋವಿಗೆ ಗ್ರಾಸವನ್ನು ಕೊಟ್ಟು ಆ ಕರ್ತೃವಾದವ ತಟ್ಟೆಗಳಲ್ಲಿ ಯಾವುದರಲ್ಲಿ ಊಟ ಮಾಡಬಾರದು, ಎಲೆಯಲ್ಲೇ ಊಟ ಮಾಡಬೇಕು. ನಂತರ ಆ ದಿವಸ ಮನೆಯ ಅನ್ನ ಮನೆಯಲ್ಲಿ ಅನ್ನ ಬೇಯಿಸಿ ತಿನ್ನಬಾರದು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಎಲ್ಲಿ ಹೋಗಿರ್ತಾರೋ ಅಲ್ಲಿ ಗೋಮಯದಿಂದ ಮಂಡಲ ಮಾಡಿ ಅಲ್ಲಿ ದ್ವಾದಶಾಹಕ ಪರ್ಯಂತಂ ದೀಪಂ ಕುರಿಯಾದ ಹನ್ನಿಶಂ 12 ದಿನಗಳ ಪರ್ಯಂತ ದೀಪವನ್ನು ಇಡಬೇಕು. ನಂತರ ಒಂದು ಪಾತ್ರೆಯಲ್ಲಿ ಅನ್ನ ನೀರನ್ನು ಮೇಲೆ ಅವರಿಗಾಗಿ ಇಟ್ಟು ನಿತ್ಯ ಇಟ್ಟು ಬರಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರತಾ ಇದ್ದಾರೆ. ನಂತರ ವಿಶೇಷವಾಗಿ ಬರತಕ್ಕಂಥ ಅಸ್ಥಿ ಸಂಚಯನ ಇವೆಲ್ಲವನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಕೊಡಬೇಕಾದ ದಾನಗಳು ಎಲ್ಲವನ್ನು ಕೂಡ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.